हयग्रीवं चिदानन्द विग्रहं सदनुग्रहं दशग्रीवच्छिदं शापान्मणिग्रीव विमोचनं स्वनाम ग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धब्धये नमः गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्ववारिजासक्तमानसान् विश्वप्रिय गुरून् वन्दे मन्दोऽहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे श्रीगुरुभ्यो नमः हरिः ॐ ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः हरिः ओम् ಏನು ನಿನ್ನೆ ಒಂದು ಅಭಿಪ್ರಾಯ ಭಗವಂತನ ಕುರಿತು ಜೀವರ ಕುರಿತು ಇರತಕ್ಕಂಥ ಅಭಿಪ್ರಾಯ ಏನಿತ್ತು ಅದನ್ನು ಕೃಷ್ಣ ಅನುವಾದ ಮಾಡಿ ಯಯೇತತ್ ಸಮುಪಾಸೀರನ್ ತೇ ಮುಹ್ಯಂತಿ ಶುಚಾರ್ಪಿತಾ ಆಚಾರ ಬರುತ್ತಾರೆ ಯಾವತ್ ಸ್ಯಾತ್ ಗುಣವೈಷಮ್ಯಂ ಇತ್ಯಾದಿ ಯೇ ಉಪಾಸೀರನ್ ತೇ ಮುಹ್ಯಂತಿ ಯಾರಾದರೆ ಈ ಥರ ನಿನ್ನೆ ಹೇಳಿದುವಲ್ಲ ಬ್ರಹ್ಮ ಬ್ರಹ್ಮನಿಂದ ಬಂದ ಭಾಗ ಒಂದು ಈಶ್ವರ ಅದರಿಂದ ಬ್ರಹ್ಮನಿಂದ ಬಂದ ಇನ್ನೊಂದು ಭಾಗ ಜೀವ ಈ ಈಶ್ವರನಿಂದ ಜೀವನಿಗೆ ಭಯ ಇವೆಲ್ಲ ಎಂಥದ್ದು ಅಂದರೆ ಅಲ್ಲಿ ನೋಡಿ ಇನ್ನು ಮೃತದ ಕುರಿತು ಹೇಳಬೇಕಾದರೆ ಹೇಳೋದೇನು ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಅಂತ ಬ್ರಹ್ಮ ಮಾತ್ರ ಸತ್ಯ ಜಗತ್ತೆಲ್ಲ ಸುಳ್ಳು ಹೀಗೆ ಹೇಳುವಾಗ ಬ್ರಹ್ಮನಿಂದ ಬಂದ ಭಾಗ ಈಶ್ವರ ಆ ಬ್ರಹ್ಮನಿಂದ ಬಂದ ಭಾಗ ಜೀವ ಅಂತ ಹೇಳುವಾಗ ಈ ಥರ ಭಾಗ ಭಾಗ ಆಗಿ ಎಲ್ಲ ಕಡೆ ಈ ಬ್ರಹ್ಮನೇ ಇದ್ದಾನಲ್ವ ಈ ಭಾಗ ಆಗಲಿಕ್ಕೆ ಕಾರಣ ಏನು ಅಂದರೆ ಅಜ್ಞಾನ ಅವಿದ್ಯ ಅಂತ ಆವಾಗ ಒಂದು ಪ್ರಶ್ನೆ ಬರ್ತಾ ಇದೆ ಆಚಾರ್ಯರು ಕೇಳುತ್ತಾರೆ ಈ ಅಜ್ಞಾನ ಅಥವಾ ಅವಿದ್ಯಾ ಅಂತ ನೀವೇನು ಹೇಳ್ತಾ ಇದ್ದೀರಲ್ವ ಇದು ನಿಜವಾಗಿ ಇದೆಯೋ ಇಲ್ವೋ ಅದು ಸತ್ಯವೋ ಸುಳ್ಳೋ ಅಜ್ಞಾನ ಅಂಬೋದು ಇದೆಯೋ ಇಲ್ಲವೋ, ಅವಿದ್ಯೆ ಅನ್ನೋದು ಇದೆಯೋ ಇಲ್ಲವೋ, ಇದೆ ಅಂದರೆ ಸತ್ಯವಾಗಿ ಇದೆಯೋ ಇಲ್ಲವೋ. ಅಲ್ಲಿ ಎರಡು ರೀತಿ ಪ್ರಶ್ನೆಗಳು ಬರುತ್ತವರಿಗೆ. ಏನಂತ, ಸತ್ಯವಾಗಿ ಒಂದು ಅಜ್ಞಾನ ಇದೆ, ಸತ್ಯವಾಗಿ ಅವಿದ್ಯೆ ಇದೆ ಅಂತ ಹೇಳಿದರೆ ಅವರ ಸಿದ್ಧಾಂತ ಒಂದು ಏನು, ಬ್ರಹ್ಮ ಮಾತ್ರ ಸತ್ಯ, ಮಿಕ್ಕದ್ದೆಲ್ಲ ಸುಳ್ಳು ಅಂತ. ಈಗ ಅವಿದ್ಯೆ ಅಜ್ಞಾನ ಅಂತ ಏನು ಬರ್ತಾ ಇದೆ, ಈ ಎರಡೂ ಅಂದರೆ ಒಂದರದ್ದೇ ಎರಡು ಮುಖ. ಇದು ಸತ್ಯ ಅಂತ ಹೇಳಿಬಿಟ್ರೆ ಸತ್ಯವಾದದ್ದು ಎರಡು ಅಂತ ಒಪ್ಪಿದಂತಾಗುತ್ತೆ. ಬ್ರಹ್ಮ ಒಂದು ಸತ್ಯ, ಅಜ್ಞಾನ ಒಂದು ಸತ್ಯ ಅಂತ ಒಪ್ಪಬೇಕಾಗುತ್ತೆ. ಅಜ್ಞಾನ ಒಂದು ಸತ್ಯ ಅಂತ ಒಪ್ಪಬೇಕಾಗುತ್ತೆ. ಈಗ ಅಲ್ಲೊಂದು ವಿಚಾರ, ಏನು ಈ ಅಜ್ಞಾನ ಎಂಬುದು ಸತ್ಯವಾದ ವಸ್ತುವಾದರೆ ಅದೇ ಜೀವನಿಗೆ ಬಂಧ. ಅರ್ಥ ಆಗ್ತಾ ಇದೆಯಾ? ಜೀವನ ಸುತ್ತು ಅಜ್ಞಾನವಿದೆ. ಆ ಅಜ್ಞಾನ ಸತ್ಯ ಅಂತಾದರೆ ಜೀವನ ಸುತ್ತು ಇರುವ ಬಂಧ ಯಾವುದು? ಅಜ್ಞಾನವೇ ಅಲ್ವಾ. ಆ ಬಂಧ ಸತ್ಯ ಅಂತಾಯಿತು. ಈಗ ಯಾರಾದರೂ ಒಬ್ಬ, ಅವನ ಸುತ್ತು ಸಂಕೋಲೆ ಇದೆ, ನಿಜವಾದ ಸಂಕೋಲೆ ಇದ್ದಾಗ ಅವನಿಗೆ ನಿನ್ನದು ಸಂಕೋಲೆ ಇಲ್ಲ, ಸಂಕೋಲೆ ಇಲ್ಲ ಅಂತ ತಿಳ್ಕೋ ಅಂತ ಹೇಳಿದರೆ ಅವನು ತಿಳ್ಕೊಂಡಷ್ಟು ಮಾತ್ರಕ್ಕೆ ಸಂಕೋಲೆ ಹೋಗುತ್ತಾ? ಸತ್ಯವಾದ ಸಂಕೋಲೆ ಹೋಗಲ್ಲ. ಹಾಗಾದರೆ ಸಂಕೋಲೆ ಇಲ್ಲ ಅಂತ ತಿಳಿದ ಕೂಡಲೇ ಸಂಕೋಲೆ ಹೋಗಬೇಕಾದರೆ ನಿಜವಾಗಿ ಸಂಕೋಲೆ ಇರಬಾರದು. ಅಂದರೆ ಏನಂತರ್ಥ? ಈ ಅಜ್ಞಾನ, ಅಜ್ಞಾನದಿಂದ ಬಂಧ ಅಂತ ಏನಿದೆಯಲ್ಲ, ಇದು ಸತ್ಯ ಅಂತ ಹೇಳಿಬಿಟ್ರೆ ಅದನ್ನು ಜ್ಞಾನದಿಂದ ತೆಗೀಲಿಕ್ಕಾಗಲ್ಲ. ಓ, ನನಗೆ ಏನಿಲ್ಲ ಅಂತ ಜ್ಞಾನದಿಂದ ಈ ನಿಜವಾದ ಸರಪಳಿ ಹೋಗಲ್ಲ, ಸುಳ್ಳಾದ ಸರಪಳಿ ಹೋಗುತ್ತೆ, ನಿಜವಾಗಿದು ಹೋಗಲ್ಲ. ಆದ್ದರಿಂದ ಈ ಅಜ್ಞಾನ ಆಗಲಿ ಅವಿದ್ಯೆ ಆಗಲಿ ಸತ್ಯವಾದದ್ದಲ್ಲ. ಎಷ್ಟು ಬರ್ತಾ ಇದೆ ನೋಡಿ, ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮನ ಭಾಗ ಜೀವನೊಳಗಿರುವ ಜೀವ ಅಂತಲ್ಲಿರುವಂಥ ಬ್ರಹ್ಮ ಸತ್ಯ, ಸುತ್ತಿರುವ ಅಜ್ಞಾನದಿಂದಾಗಿ ಜೀವ ಅಂತಾಗಿದ್ದು ಬ್ರಹ್ಮ. ಆ ಅಜ್ಞಾನ ಇದೆಯಾ ಇಲ್ವಾ ಅಂದರೆ ಇಲ್ಲ ಅಂದರು. ಮತ್ತೆ ಇಲ್ಲದೇ ಇರುವಂಥ ಸುಳ್ಳಾದ ಅಜ್ಞಾನದಿಂದ ಜೀವ ಅಂತ ಭಾಗ ಹೇಗಾಯಿತು? ಅವಾಗಂದ್ರು ಆ ಅಜ್ಞಾನ ಇಲ್ಲ ಅಂತಲ್ಲ, ಇದೇನು ಇದೆ ಅಂತಲ್ಲ, ಮತ್ತಿನ್ನೇನು ಇದೆ ಅಂತಿಲ್ಲ, ಇಲ್ಲ ಅಂತಿಲ್ಲ. ಅಂದ್ರೆ ಒಂದು ವಸ್ತು ಇದ್ದಾದ್ರೂ ಇರಬೇಕು, ಇಲ್ಲ ಅಂತಾದ್ರೆ ಆಗ್ಬೇಕು, ಎರಡಕ್ಕೂ ಮಧ್ಯೆ ಹೇಗಿರುತ್ತೆ? ಅದು ಹೀಗೆ, ಅದು ಇದೆ ಅಂತ ಹೇಳಲಿಕ್ಕಾಗಲ್ಲ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಮತ್ತೆ ಹೇಳಲಿಕ್ಕೆ ಎಟಕಲ್ಲ, ಅನಿರ್ವಚನೀಯ. ಇದೆ ಅಂತಲ್ಲ, ಇಲ್ಲ ಅಂತಲ್ಲ, ಇದೆ ಇಲ್ಲಗಳ ಮಧ್ಯೆ ಒಂದು ತೃತೀಯ. ಅಲ್ಲಿಂದ ಪಂಚಮಕ್ಕೆ ಹೋದರು, ಕೊನೆಗಂದ್ರು ಇದು ನಿಮ್ಗೆ ಅರ್ಥ ಆಗಲ್ಲ, ಅನಿರ್ವಚನೀಯ. ಒಟ್ಟಾರೆ ಜೀವನ ಸುತ್ತು ಇರತಕ್ಕಂದ್ರೆ ಜೀವರೂಪಿ ಬ್ರಹ್ಮ ಏನಿದ್ದಾನಲ್ಲ ಒಳಗೆ, ಆ ಬ್ರಹ್ಮನ ಸುತ್ತು ಇರತಕ್ಕಂಥ ಈ ಅಜ್ಞಾನ ಅಂಬೋದು ಇದೆಯಾ ಇಲ್ವ ಅಂದರೆ ಅದು ಹೇಳಲಿಕ್ಕಾಗಲ್ಲ. ಅಲ್ವಾ, ಬ್ರಹ್ಮನಿಗೆ ಈ ಅಜ್ಞಾನದ ಸ್ಪರ್ಶ ಆಗಿದ್ದಕ್ಕೆ ಜೀವನಾದ ಅಂತ ಹೇಳಿ ಆ ಅಜ್ಞಾನ ಇದೆಯಾ ಇಲ್ವಾ ಅಂತ ಕೇಳಿದ್ರೆ ಹೇಳಿಕ್ಕಾಗಲ್ಲ ಇಲ್ಲ ಅಂದ್ಬಿಟ್ರೆ ಇಲ್ಲದ್ದರಿಂದಾಗಿ ಇದು ಡಿಫರೆನ್ಸ್ ಬರುತ್ತಾ ಹೇಗ್ರಿ ಅಂತ ಕೇಳಿದ್ರು. ಅದು ನಿಮ್ಗೆ ಅರ್ಥ ಆಗಲ್ಲ ಬಿಡ್ರಿ, ಅದನ್ನು ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ಆಚಾರ್ಯರಂತಾರೆ ಒಂದೇ ಒಂದು ಮಾತಿನಿಂದ, ಅಜ್ಞಾನ ಅಸಂಭವಾದೇವ ತನ್ಮತಮಖಿಲಂ ಅಪಾಸ್ತಂ. ಅಲ್ಲಿ ಅಜ್ಞಾನ ಅಂಬೋದೇ ಒಂದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೆ? ಬ್ರಹ್ಮನಿಗೆ. ಇಲ್ಲೊಂದು ಮತ್ತು ವಿಚಾರಧಾರೆ ಬರ್ತಾ ಬಂತು. ಹಾಂ, ಏನು ಬ್ರಹ್ಮನಿಗೆ ಅಜ್ಞಾನ ಅವಿದ್ಯೆಗಳ ಸ್ಪರ್ಶ, ಅವಿದ್ಯಾ ಸ್ಪರ್ಶದಿಂದ ಏರ್ಪಟ್ಟದ್ದೇ ಈಶ್ವರ, ಅಜ್ಞಾನದ ಸ್ಪರ್ಶದಿಂದ ಏರ್ಪಟ್ಟ ಭಾಗವೇ ಜೀವ. ಫೈನ್, ಈ ಜೀವನ ಸುತ್ತೂ ಆ ಅಜ್ಞಾನ ಏನಿದೆ ಅದರಿಂದ, ಅಂದರೆ ಕಲ್ಪನೆ ಅಷ್ಟೆ, ಅಸಂಪ್ಷನ್, ಅದರಿಂದಾಗಿ ತನ್ನ ಸುತ್ತು ಎಲ್ಲ ಇದೆ ಎಲ್ಲ ಇದೆ ಅಂದ್ಕೊಳ್ತಾ ಇದ್ದಾನೆ. ಯಾವಾಗಾದ್ರೆ ಇದು ಯಾವುದು ಇಲ್ಲ, ಬ್ರಹ್ಮ ಮಾತ್ರ ಇರೋದು ಒಂದು ಗೊತ್ತಾಗ್ಬಿಡುತ್ತೆ, ಇದು ಯಾವುದು ಕಾಣಿಸಲ್ಲ ಅವನಿಗೆ. ಹೌದಾ? ಹಾಗಾದರೆ ಬ್ರಹ್ಮ ಮಾತ್ರ ಸತ್ಯ, ಮಿಕ್ಕದ್ದೆಲ್ಲ ಸುಳ್ಳು. ಹೌದು, ಹಾಗಾದ್ರೆ ಜಗತ್ತೆಲ್ಲ ಸುಳ್ಳು. ಆವಾಗ ಟೀಕಾಕೃತ್ವ ಆದರೆ ಕೇಳ್ತಾರೆ, ಅಯ್ಯ ನಿನಗೆ ಉಪದೇಶ ಕೊಟ್ಟಾರಲ್ಲ, ಅವರಿಗಾದ ಸಿದ್ಧಿ ಆಗಿದೆಯಲ್ವಾ ಇದು? ಆ ಅದ್ವೈತ ಸಿದ್ಧಿ ಆಗಿದೆ. ಅಂದ್ರೇನು? ಬ್ರಹ್ಮಜ್ಞಾನ ಬಂದ್ಬಿಟ್ಟಿದೆ. ಬ್ರಹ್ಮಜ್ಞಾನ ಬಂದವರಿಗೆ ಇದೆಲ್ಲ ಸುಳ್ಳು ಎಂಬುದು ಗೊತ್ತಾಗಿರಬೇಕಲ್ಲ. ಗೊತ್ತಾಗಿದೆ. ಸುಳ್ಳು ಅಂದ್ರೇನು? ಇಲ್ಲ ಅಂತ ಗೊತ್ತಾಗಿದೆಯಲ್ವ? ಹೌದು. ಅಂಥ ಕಾಲಕ್ಕೆ ಬ್ರಹ್ಮ ಮಾತ್ರ ಇದ್ದಾಗ ಮಿಕ್ಕದ್ದೆಲ್ಲ ಹೇಗೆ ಅವರು ತಿರುಗಾಡುತ್ತಾರೆ, ಊಟ ಮಾಡೋದು ಹೇಗಾಗುತ್ತೆ? ಕೂಡಲ್ಲಲ್ಲ, ಒಂದು ಕಡೆ ಊಟ ಮಾಡೋದು ತಿರುಗಾಡ್ತಾ ಇರೋದು, ಇನ್ನೊಂದು ಕಡೆ ಬ್ರಹ್ಮ ಮಾತ್ರ ಇರೋದು ಮಿಕ್ಕದಿಲ್ಲ ಅಂತ ಹೇಳಿದ್ರೆ ಇಲ್ಲದ್ದನ್ನು ತಿಂಬೋದು ಕುಡಿಯೋದು ನಡೆಯೋದು ಹೇಗಾಗ್ತದಯ್ಯ? ಆ ರೀತಿ ಈ ಮತವನ್ನು ಯಾರು ಹಿಡಿಕೊಳ್ತಾರೆ ಅವರಿಗೆ ಮುಹ್ಯಂತಿ ಅಂತ ಹೇಳ್ತಾರೆ. ಅದಕ್ಕೆ ಯಾದವಾರ್ಯರು ಬರೀತಾರೆ, ನಮ್ಮ ವಿಶೇಷವಾದ ಸುಧೀಂದ್ರರು ಬರೀತಾರೆ, ಅಂಧೇ ತಮಸಿ ಮುಹ್ಯಂತಿ ದುಃಖೋದ್ರೇಕಾತ್. ಜೀವ ಒಟ್ಟಾರೆ ಸಾಧಿಸಿದ್ದೇನು? ಬ್ರಹ್ಮ ಅಂತಿಲ್ಲ, ಜೀವನೇ ಬ್ರಹ್ಮ ಅಂತ ಸಾಧಿಸಿದ್ದು, ನಾನೇ ಬ್ರಹ್ಮ ಅಂತ ಸಾಧಿಸಿದ್ದು. ಅಂಥವರಿಗೆ ತಮಸ್ಸೆ ಆಗುತ್ತೆ, ಅವರಿಗೆ ವಿಶೇಷವಾಗಿ ಅಂಧನ್ ತಮಸ್ಸಿನಲ್ಲಿ ದುಃಖೋದ್ರೇಕ ಆಗುತ್ತೆ ಅಂತ ಕೃಷ್ಣನ ಗೀತೆಯ ಮಾತುಗಳೆಲ್ಲ ಹೇಳ್ತಾ ಬರ್ತಾರೆ. ಹಾಗಾದರೆ ನೀವು ಹೇಳುವಂಥ ಸಿದ್ಧಾಂತ ಏನು? ನೀವು ಹೇಳುವುದನ್ನು ಮಧ್ವಾಚಾರ್ಯ ಕುರಿತಲ್ಲ, ಕೃಷ್ಣನ ಕುರಿತು ನೀನು ಹೇಳೋ ಸಿದ್ಧಾಂತ ಏನಯ್ಯ? ಅವಾಗ ಹೇಳ್ತಾರೆ ಕೃಷ್ಣ, ಹೇಳ್ತಾನೆ, ಕಾಲಃ ಆತ್ಮಾಗಮೋ ಲೋಕಃ ಸ್ವಭಾವೋ ಧರ್ಮ ಏವ ಚ ಇತಿ ಮಾಂ ಬಹುಧಾ ಪ್ರಾಹು ಗುಣವ್ಯತಿಕರೇ ಸತಿ. ಇಲ್ಲಿ ಹೇಳ್ತಾ ಇದ್ದಾರೆ ಅಸತಿ ಗುಣವ್ಯತಿಕರೇ ಕಾಲಾದಿನಾಮಾನಂ ಮಾಮೇವ ಆಹುರಿತಿ ಸ್ವಸಿದ್ಧಾಂತ ಅಂತ ಹೇಳ್ತಾ ಇದ್ದಾರೆ. ಗುಣವ್ಯತಿಕರೇ ಅಸತಿ, ಗುಣವ್ಯತಿಕರ ಅಂದರೆ ಈ ಪ್ರಕೃತಿಯ ವಿಕಾರಾದಿಗಳು ಇವೆಲ್ಲವೂ, ಅಂದರೆ ಅವು ಅಂದರೆ ಪ್ರಕೃತಿ ಸತ್ಯ, ದೇವರು ಸತ್ಯ, ಜೀವ ಸತ್ಯ, ಜಡ ಸತ್ಯ. ಈ ಜಡ ವಿಸ್ತಾರವಾಗಿ ವ್ಯಾಪ್ತಿ ಹೊಂದಿದ ಜಡ ಸಂಕೋಚವಾಗಿ ಸೂಕ್ಷ್ಮವಾದಾಗ ಆವಾಗ ವಿಶೇಷವಾಗಿರತಕ್ಕಂಥ ಮುಕ್ತಿ ದಶಾಯಾಮ್, ಮುಕ್ತಿ ಅಂತ ಜೀವನಿಗೆ ಬರುತ್ತೆ. ಅಂದರೆ ಈ ಪ್ರಕೃತಿ ಎಲ್ಲ ಸೂಕ್ಷ್ಮ ಪ್ರಕೃತಿ ಹೊರಟು ಹೋಗುತ್ತೆ, ಅಂದರೆ ಸೂಕ್ಷ್ಮ ಸ್ಥಿತಿಗೆ ಹೋಗುತ್ತೆ ಪ್ರಕೃತಿ ಎಲ್ಲ. ನಂತರ ಇವನ ಸುತ್ತೂ ಇರತಕ್ಕಂಥ ಲಿಂಗ ದೇಹವು ಪಕ್ಕಕ್ಕೆ ಸರಿದು ಹೋಗುತ್ತೆ. ಅಂಥ ಕಾಲಕ್ಕೆ ಮುಕ್ತಿ ದಶಾಯ, ಮುಕ್ತಿ ಬರುವ ಕಾಲಕ್ಕೆ ಹೇಳ್ತಾ ಇದ್ದಾರೆ, ಬಹುಧಾ ಕಾಲಾದಿಭಿರ್ ನಾಮಭಿ ಮಾಂ ಉಪಾಸತೆ ಇತಿ ಪ್ರಾಹು ವೇದಾದಯ ಇತಿ ಶೇಷ. ಅದಕ್ಕೆ ಹೇಳ್ತಾರೆ, ಕಾಲ ಆತ್ಮ ಲೋಕ ಸ್ವಭಾವ ಧರ್ಮ ಆಗಮ ಅಂತ ಈ ಹೆಸರುಗಳಿಂದ ನನ್ನನ್ನೇ ವಿಶೇಷವಾಗಿ ಹೇಳುತ್ತಾರೆ. ಅರ್ಥ ಆಗಿಲ್ಲಲ್ವಾ? ಇಲ್ಲಿ ಮಾಡಿಸ್ತೇನೆ. ಕಾಲ ಇದೆ, ವೇದ ಕಾಲವನ್ನು ಕುರಿತು ಹೇಳ್ತಾ ಇದೆ. ನಂತರ ವಿಶೇಷವಾಗಿರತಕ್ಕಂಥ ಕಾಲ ಆತ್ಮ ಆಗಮ ಲೋಕ ಸ್ವಭಾವ ಧರ್ಮ ಈ ಎಲ್ಲದರ ಹೆಸರಿಂದ ನಾನಿದ್ದೇನೆ. ವೇದ ಇವುಗಳೆಲ್ಲರ ಕುರಿತು ಹೇಳ್ತಾ ಇದೆ. ಇವಾಗ ಸಣ್ಣ ವಿಷಯ ಹೇಳಿದೆ, ರುದ್ರದೇವರು ಇದ್ದಾರೋ ಇಲ್ವೋ? ಇದ್ದಾರೆ. ವೇದ ರುದ್ರದೇವರ ಕುರಿತು ಹೇಳುತ್ತೋ ಇಲ್ವೋ, ರುದ್ರ ಅಂತ ಹೇಳುತ್ತೋ ಇಲ್ವೋ ಹೇಳುತ್ತೆ. ಸಂಶಯ, ಪ್ರಳಯ ಕಾಲದಲ್ಲಿ ರುದ್ರದೇವರೇ ಇರಲ್ಲ, ರುದ್ರ ಪಟ್ಟವೇ ಇರಲ್ಲ, ಆ ಜೀವ ದೇವರ ಹೊಟ್ಟೆಯಲ್ಲಿರ್ತಾರೆ, ಅವರಿಗೆ ರುದ್ರ ಅಂತ ಹೆಸರೇ ಇರಲ್ಲ, ಯಾಕೆ ಪಟ್ಟ ಇಲ್ಲ. ಅಂಥ ಕಾಲಕ್ಕೆ ವೇದ ರುದ್ರ ಅಂತ ಹೇಳುತ್ತೋ ಇಲ್ವೋ? ಅವಾಗೂ ಹೇಳುತ್ತೆ, ರುದ್ರ ಅಂತ ಹೇಳ್ತಾ ಇರುತ್ತೆ. ಅವಾಗ ವೇದವನ್ನ ಕೇಳಿದ್ರು, ಯಾರ ಕುರಿತು ಹೇಳ್ತಾ ಇದೀಯ, ಯಾವ ರುದ್ರ ಅಂತೀಯೋ, ರುದ್ರನೇ ಇಲ್ಲಲ್ಲಪ್ಪ, ಪಟ್ಟವೇ ಇಲ್ಲ ಅಂದಾಗ ವೇದ ಹೇಳುತ್ತೆ, ನಾನು ಈ ರುದ್ರನ ಕುರಿತು ಹೇಳಿಲ್ಲ, ಆ ರುದ್ರನ ಆಕೃತಿಯಲ್ಲಿ ಇದ್ದ ಭಗವಂತ ಇದ್ದಾನಲ್ಲ, ಅವನು ಈವಾಗಲೂ ಇದ್ದಾನೆ ಪ್ರಳಯ ಕಾಲದಲ್ಲಿ. ಹೌದಾ? ಅಂದರೆ ನೀನು ವೇದ ರುದ್ರ ಅಂತ ಕರೆದದ್ದು ದೇವರನ್ನೇನಾ? ನಾನು ಅವಾಗ ಕರೆದದ್ದು ದೇವರನ್ನೇ, ಇವಾಗೂ ಕರೆಯೋದು ದೇವರನ್ನೇ. ಸೃಷ್ಟಿಕಾಲದಲ್ಲೂ ದೇವರನ್ನೇ ಕರೆದದ್ದು, ಪ್ರಳಯ ಕಾಲದಲ್ಲೂ ದೇವರನ್ನೇ ರುದ್ರ ಅಂತ ಕರೆಯೋದು. ಕಾಲ ಅಂತ ಆಗಲೂ ದೇವರನ್ನೇ ಕರೆದದ್ದು, ಈಗಲೂ ದೇವರನ್ನೇ ಕರೆದದ್ದು. ಸ್ವಭಾವ ಅಂತ ಆಗಲೂ ದೇವರನ್ನೇ ಕರೆದದ್ದು, ಈಗಲೂ ದೇವರನ್ನೇ ಕರೆದದ್ದು. ಆಗ ದೇವರ ಜೊತೆಗೆ ಇನ್ನೊಂದಿತ್ತು, ಅದನ್ನು ಕರೆದಂತೆ ನೀವು ಅಂದುಕೊಂಡ್ರಿ, ಆದರೆ ಪ್ರಧಾನವಾಗಿ ಕರೆದದ್ದು ದೇವರನ್ನೇ. ಈಗಲೂ ದೇವರನ್ನೇ ನಾನು ಆ ಹೆಸರುಗಳಿಂದ ಕರೀತಾ ಇರೋದು. ಆದ್ದರಿಂದ ಸೃಷ್ಟಿಕಾಲದಲ್ಲಿ ಏನು ಈ ಪ್ರಕೃತಿ, ಪ್ರಕೃತಿಯಿಂದ ಬಂದಿರತಕ್ಕಂಥ ನಾನಾ ರೀತಿ ವಿಕಾರಗಳಿವೆ, ಅವುಗಳನ್ನು ನಾನು ಕರೆದರೂ ಅದರೊಳಗಿರುವ ದೇವರನ್ನು ಕುರಿತು ನಾನು ಹೇಳಿದೆ. ಅದು ಯಾವುದು ಇಲ್ಲದಿರುವಾಗಲೂ ದೇವರಿರ್ತಾರೆ ಆ ಹೆಸರಿಂದ, ಆ ದೇವರನ್ನು ಕುರಿತು ನಾನು ಸದಾ ಹೇಳುತ್ತೇನೆ. ಆದ್ದರಿಂದ ಈ ಪ್ರಕೃತಿ ವಿಕಾರವಾಗಿ ನಾನಾ ಪದಾರ್ಥಗಳು ಬಂದು ಅವುಗಳಿಗೆ ಆ ಹೆಸರುಗಳು ಬಂದಾಗ ಅಲ್ಲಿರುವ ದೇವರನ್ನೇ ವೇದ ಹೇಳುತ್ತೆ, ವೇದ ಹೇಳುತ್ತೆ, ಜೊತೆಗೆ ಅವುಗಳನ್ನು ಹೇಳುತ್ತೆ. ಅವುಗಳಿಲ್ಲದಿದ್ದಾಗ ದೇವರನ್ನೇ ಹೇಳುತ್ತೆ. ಆದ್ದರಿಂದ ಇಲ್ಲೇನಿದೆ ಪ್ರಧಾನವಾಗಿ ಅಂದರೆ, ದೇವರು ಜೀವ ಜಡ ಪ್ರಕೃತಿ, ಆ ಪ್ರಕೃತಿ ಸೂಕ್ಷ್ಮ ಸ್ಥೂಲ ಅಂತ. ಆ ಸೂಕ್ಷ್ಮ ಪ್ರಕೃತಿಯೇ ಎರಡು ರೀತಿ, ಏನು? ಸತ್ವ ತಮೋ ಅಂಶಗಳಿಂದ ಕೂಡಿದ ಸೂಕ್ಷ್ಮ ಪ್ರಕೃತಿ, ಅದು ತಾನಾಗಿ ಫಾರ್ಮ್ ಆಗಿ ನಿಂತಿರತಕ್ಕಂಥದ್ದು ಎಲ್ಲಿ, ಜೀವನ ಮೇಲೆ ಲಿಂಗ ದೇಹದ ಆಕೃತಿಯಲ್ಲಿ. ಪ್ರಕೃತಿಯ ಎರಡು ಭಾಗಗಳು, ಜೀವರಾಶಿಗಳ ಮೇಲಿರತಕ್ಕಂಥ ಲಿಂಗ ದೇಹವು ಪ್ರಕೃತಿಯೇ, ಪ್ರಕೃತಿಯ ನ್ಯಾಚುರಲ್ ಫಾರ್ಮೇಷನ್. ಸೂಕ್ಷ್ಮ ಪ್ರಕೃತಿ ಈ ಜೀವರಾಶಿಗಳ ಸುತ್ತೂ ಇರುವ ಈ ಲಿಂಗ ದೇಹ ಪ್ರಕೃತಿಯ ನ್ಯಾಚುರಲ್ ಫಾರ್ಮೇಷನ್ ಹಾಗೆ ಇದೆ. ಈ ಹೊರಗಿರತಕ್ಕಂಥ ಪ್ರಕೃತಿಯಿಂದ ಮೂರು ಗುಣಗಳನ್ನು ಸೃಷ್ಟಿ ಮಾಡಿ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಕಾಲನಾಮಕ ಭಗವಂತ. ಒಳಗೆ ಜೀವನೊಳಗೆ ಜೀವ ಪುರುಷ ಅಂತ ಕರೆಸಿಕೊಂಡಿದ್ದಾನೆ. ಈ ಸುತ್ತು ಇರುವ ಈ ಪ್ರಕೃತಿಯನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ. ಯಾವ ಪ್ರಕೃತಿಯನ್ನ? ಲಿಂಗದೇಹವೆಂಬ ಪ್ರಕೃತಿಯನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ. ಅಲ್ಲಿ ಆ ಆಕಾರದಲ್ಲಿ ಆ ಹೆಸರಿನಿಂದಿದ್ದಾನೆ. ಒಟ್ಟಾರೆ ಏನು ಮುಂದೆ ಅಂದರೆ, ದೇವರೇ ಜೀವನ ಮೂಲಕ ಈ ಪ್ರಕೃತಿಯ ಮೂಲಕ ಸಾಧನೆ ಮಾಡಿಸಿ ಈ ಜೀವನ ಸುತ್ತು ಇರುವ ದೇಹವೆಂಬ ಪ್ರಕೃತಿ, ಅದರ ಮೂಲಕ ಹೊರಗಿನ ಪ್ರಕೃತಿ ಎರಡರ ಮೂಲಕ ಜೀವನ ಸಾಧನೆ ಮಾಡಿಸಿ ಜೀವನಿಂದ ಈ ಲಿಂಗದೇಹದ ಪ್ರಕೃತಿ, ಅದರಿಂದಾಗಿ ಹೊರಗಿನ ಪ್ರಕೃತಿಯ ಅಂಟು ಎರಡನ್ನೂ ದೂರ ಸರಿಸಿ ಜೀವನನ್ನು ತನ್ನ ಹತ್ತಿರ ಇಟ್ಟುಕೊಳ್ಳುತ್ತಾನೆ. ಇದು ಸಾಧನ. ಇದಕ್ಕಾಗಿ ದೇವರು ನಮ್ಮನ್ನು ಕರಕೊಂಡು ಬಂದದ್ದು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಈ ರೀತಿಯಾಗಿ ಯಾರಾದರೆ ಭಗವಂತ ಬೇರೆ, ಜೀವ ಬೇರೆ, ಭಗವಂತನ ಭಾಗವಾಗಿಯೇ ಜೀವ ಅಂತಲ್ಲ, ಜೀವ ಪ್ರತ್ಯೇಕವಾಗಿಯೇ ಇದ್ದಾನೆ, ದೇವರು ಪ್ರತ್ಯೇಕವಾಗಿಯೇ ಇದ್ದಾರೆ, ಈ ಪ್ರಕೃತಿ ಪ್ರತ್ಯೇಕವಾಗಿಯೇ ಇದೆ, ಜೀವನಿಗೆ ಈ ಪ್ರಕೃತಿ ಅಂಟಿಕೊಂಡಿದೆ, ಅಂಟಿಕೊಂಡ ಪ್ರಕೃತಿಯಿಂದ ದೂರ ಆಗುವುದೇ ಸಾಧನ, ಪ್ರಕೃತಿಗೆ ದೂರ ಆಗಿ ದೇವರಿಗೆ ಹತ್ತಿರ ಆಗುವುದೇ ಸಾಧನ. ಇಷ್ಟು ಕೃಷ್ಣ ಹೇಳಿದರೆ ಉದ್ಧವ ಮುಂದೆ ವಿಶೇಷವಾಗಿ ಪ್ರಶ್ನೆ ಮಾಡುತ್ತಾ ಇದ್ದಾನೆ. ತುಂಬ ಟಫ್ ಆಯಿತಾ? ಅರ್ಥ ಆಯಿತಾ? ಎರಡು ಬಂತಿಲ್ಲಿ. ಬ್ರಹ್ಮನೇ ಜೀವನಾಗಿದ್ದು ಅವನ ಸುತ್ತು ಅಜ್ಞಾನ ಇಲ್ಲದ ಅಜ್ಞಾನ, ಆ ಅಜ್ಞಾನದಿಂದಾಗಿ ಎಲ್ಲ ಇದೆ ಅಂತ ಭ್ರಾಂತನಾದ ಬ್ರಹ್ಮ, ಈ ಭ್ರಾಂತಿ ಬಿಟ್ಟು ಕೂಡಲೇ ಬ್ರಹ್ಮ ಬ್ರಹ್ಮ ಒಂದಾಗ್ತಾನೆ ಎಂಬ ಒಂದು ಮತ ಪಕ್ಕಕ್ಕೆ. ಆ ಮತದ ಇನ್ನೊಂದು ಚೂರು ಆಳಕ್ಕೆ ಹೋಗ್ತೇನೆ. ಈಗ ಅಲ್ಲಿ ನೋಡಿ, ಈಗ ಬ್ರಹ್ಮನಿಗೆ ಅಜ್ಞಾನದ ಆವರಣ, ಅದರಿಂದಾಗಿ ಜೀವ 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 ಅಂತ ಬಂದದ್ದು. ಹೌದಲ್ವೋ? ಆವಾಗ ಕೇಳ್ತಾರೆ, ಈ ಬ್ರಹ್ಮನಿಗೆ ಈ ಅಜ್ಞಾನದ ಆವರಣ ಇದೆಯಲ್ವಾ? ಹಾಂ ಸರಿ, ಅದಕ್ಕೆ ಜೀವ ಅಂತಾಗಿದ್ದು. ಇವ ನಾನು ಜೀವ, ಇವ ನಾನು ಅಂದರೆ ಬ್ರಹ್ಮ ಪ್ಲಸ್ ಅಜ್ಞಾನ ಇಸ್ ಈಕ್ವಲ್ ಟು ನಾನು. ಇವ ನಾನೇನು ಮಾಡಲಿ ನಿಮ್ಮ ಸಿದ್ಧಾಂತ ಪ್ರಕಾರ? ಅಂದರೆ ಈ ಬ್ರಹ್ಮ ಜೀವ ಅಂತ ಕರೆಸಿಕೊಂಡ ಬ್ರಹ್ಮ ಇದ್ದಾನಲ್ವಾ, ತನ್ನ ಸುತ್ತೂ ಇರುವ ಅಜ್ಞಾನವನ್ನು ಕಳ್ಕೊಳ್ಳೋದೇ ಸಾಧನ. ಫೈನ್, ನಾನು ನೀವು ಹೇಳಿದ ಸಾಧನೆ ಮಾಡ್ತೇನೆ. ಏನು ಅಂತ ಸಾಧನೆ ಅಂದರೆ, ನಾನು ಬ್ರಹ್ಮ, ನಾನು ಬ್ರಹ್ಮ, ನನಗೀ ಅಜ್ಞಾನವಿಲ್ಲ, ನನಗೀ ಅಜ್ಞಾನವಿಲ್ಲ, ನಾನು ಬ್ರಹ್ಮ ಅಂತ ಸದಾ ಚಿಂತನೆ ಮಾಡಿದ್ದರಿಂದ ಇದು ಅದ್ವೈತ ಉಪಾಸನೆ. ಆ ಉಪಾಸನೆ ಮಾಡಿದ್ದರಿಂದ ಈ ಅಜ್ಞಾನದ ಪೊರೆ ಹೋಗಿಬಿಡುತ್ತೆ, ನಾನು ಬ್ರಹ್ಮ ಎಂಬ ಸತ್ಯ ನನಗೆ ಗೊತ್ತಾಗುತ್ತೆ. ಫೈನ್, ಆವಾಗ ನಾನು ಬ್ರಹ್ಮನಲ್ಲಿ ಸೇರಿಬಿಡುತ್ತೇನೆ. ಬಹಳ ಸಂತೋಷಪ್ಪ, ಆಯಿತು. ಇವಾಗ ನಾನು ಬ್ರಹ್ಮನಲ್ಲಿ ಸೇರಿಬಿಡ್ತೇನಲ್ವಾ, ಅರ್ಥ ಆಗ್ತಾ ಇದೆಯಾ? ಹಾಂ, ಈಗ ನಾನು ಬ್ರಹ್ಮನಲ್ಲಿ ಸೇರಿಬಿಟ್ಟೆ, ಅಜ್ಞಾನ ಕಳ್ಕೊಂಡೆ, ಸೇರಿಬಿಟ್ಟೆ. ಮುಂದೆ ಬ್ರಹ್ಮನಿಗೆ ಮತ್ತೂ ಅಜ್ಞಾನ ಅಂಟಲ್ಲ ಅಂತ ಗ್ಯಾರಂಟಿ ಏನು? ಮತ್ತೂ ಈ ಅಜ್ಞಾನ ಅಂಟಿಕೊಂಡ್ರೆ ಮತ್ತು ನಾನು ಜೀವ ಅಂತ ಹೊರಗೆ ಬರಬೇಕಲ್ಲ ಬ್ರಹ್ಮನ ಭಾಗ. ಆಗ ತಿರ್ಗಾ ನಾನು ಸಾಧನೆ ಮಾಡಿಕೊಂಡು ಅಜ್ಞಾನ ಕಳ್ಕೊಳ್ಳೋದು ಮತ್ತು ಬ್ರಹ್ಮನಾಗೋದು, ಆ ಅಜ್ಞಾನ ಹೋದರೆ ನಾನು ಬ್ರಹ್ಮನಲ್ಲಿ ಸೇರೋದು, ಮತ್ತ ಬ್ರಹ್ಮನಿಗೆ ಅಜ್ಞಾನ ಬರೋದು, ಹೀಗಾದರೆ ಗತಿ ಏನು? ಅಂತ ಪ್ರಶ್ನೆ. ಬರುತ್ತೋ ಇಲ್ವೋ? ಅವಾಗ ಉತ್ತರ ಏನು ಗೊತ್ತಾ? ಇಲ್ಲ. ಯಾಕೆ? ಒಂದು ಸಲ ನೀವು ಅಜ್ಞಾನವನ್ನು ಕಳಕೊಂಡರೆ, ಬ್ರಹ್ಮನಲ್ಲಿ ಸೇರಿದರೆ, ಬ್ರಹ್ಮ ಆಗಿಬಿಟ್ಟರೆ ಮತ್ತೂ ಅಲ್ಲಿ ಅಜ್ಞಾನ ಬರಲ್ಲ. ಅದ್ಯಾಕೆ ಬರಲ್ಲ ಅಂದರೆ, ನಿಷ್ಕಲೋ ನಿರಂಜನ, ನಿಷ್ಕಲಃ ನಿರಂಜನ ಅಂತ ವೇದ ಹೇಳ್ತಾ ಇದೆ. ಅಂದರೆ ಅರ್ಥ ಏನ್ರಿ ಅಂದರೆ, ಈ ಬ್ರಹ್ಮ ಅಂತ ಮೂಲ ಬ್ರಹ್ಮ ಇದ್ದಾನಲ್ವಾ, ಆ ಮೂಲ ಬ್ರಹ್ಮನಿಗೆ ಯಾವ ಅಂಟೂ ಇಲ್ಲ. ಹೌದಾ? ಅಂದರೆ ಅರ್ಥ ಏನು? ನೀವೀಗ ಈ ಬ್ರಹ್ಮ ಮೂಲ ಬ್ರಹ್ಮನಲ್ಲಿ ಸೇರಿದ ಮೇಲೆ ಮತ್ತು ಅಜ್ಞಾನದ ಅಂಟು ಬರುತ್ತೇನೋ ಅಂತಲ್ವಾ ನೀವು ಭಯಪಡೋದು? ಹೌದು. ಅಲ್ಲ, ಬರಲ್ಲದು. ಯಾಕೆ ಬರಲ್ಲ? ಅಜ್ಞಾನದ ಅಂಟೇ ಬರಲ್ಲ ಈ ಮೂಲ ಬ್ರಹ್ಮನಿಗೆ. ಹೌದಾ? ಯಾಕ್ರಿ ಬರಲ್ಲ ಅಂದರೆ, ಅವನಿಗೆ ಅಂಟೇ ಇಲ್ಲ. ಅಜ್ಞಾನಾದಿಗಳು ಅವನನ್ನು ಅಂಟಿಕೊಳ್ಳಿಕ್ಕಾಗಲ್ಲ. ಆವಾಗ ಮತ್ತು ಸಂಶಯ ಬಂತು. ಹೌದಾ? ಬ್ರಹ್ಮ ಅಂದರೆ ಅಜ್ಞಾನಾದಿಗಳು ಅಂಟಲ್ಲ ಅಂತ. ಹೌದಾ? ಯಾರು ಹೇಳಿದು? ವೇದ. ಹೌದಾ? ಇಲ್ಲೊಂದು ಸಂಶಯ, ಈ ಬ್ರಹ್ಮನಿಗೆ ಅಜ್ಞಾನಾದಿಗಳು ಯಾವಾಗಲೂ ಅಂಟಲ್ವಾ, ಅಥವಾ ಮೊದಲು ಅಂಟಿದ್ದು ನಂತರ ಅಂಟಲ್ವಾ? ನೀವೇ ಹೇಳಿದ್ದು, ಬ್ರಹ್ಮನಿಗೆ ಅಜ್ಞಾನ ಅಂಟಿದ್ದಕ್ಕೆ ಜೀವನಾದ ಅಂತ. ಅಂದರೆ ಅಜ್ಞಾನದ ಅಂಟು ಬಂತು ಬ್ರಹ್ಮನಿಗೆ ಅಂತ ನೀವೇ ಹೇಳಿದ್ದಲ್ವಾ. ಈಗ ಹೇಳುತ್ತೀರಿ ತಿರ್ಗಾ ಮತ್ತು ಅಜ್ಞಾನದ ಅಂಟು ಬರಬಹುದಲ್ವಾ ಅಂದರೆ ಬರಲ್ಲ. ಯಾಕೆ? ಬ್ರಹ್ಮನಿಗೆ ಅಂಟಿಲ್ಲ ಅಂದರೆ ನಿಮ್ಮ ಮಾತಿನ ಪ್ರಕಾರ ಬ್ರಹ್ಮನಿಗೆ ಮೊದಲು ಅಂಟಿತ್ತು, ಈಗ ಅಂಟಿಲ್ಲದವನಾದ ಅಂತ ವೇದ ಹೇಳ್ತಾ ಇದೆಯಾ? ಅಲ್ಲಲ್ಲ, ಬ್ರಹ್ಮನಿಗೆ ಯಾವಾಗೂ ಅಂಟೇ ಇಲ್ಲ ಅಂತ ಹೇಳ್ತಾ ಇದೆ ವೇದ. ಮತ್ತೆ ಯಾವಾಗಲೂ ಅಂಟೇ ಇಲ್ಲ ಅಂತ ಬ್ರಹ್ಮನಿಗೆ ಅಂತ ಹೇಳುವುದಾದರೆ, ಮೊದಲು ಅಜ್ಞಾನದ ಅಂಟು ಹೇಗೆ ಬಂತು? ಆ ಅಜ್ಞಾನದ ಅಂಟು ಬಂದು ಜೀವ ಅಂತ ಹೇಗಾದ? ಹಾ, ನೀವು ಹೇಳಿದಂತೆ ಈ ಸೆಕೆಂಡ್ ಟೈಮ್ ಅಜ್ಞಾನ ಅಂಟಲ್ಲ ಅಂದರೆ ಫಸ್ಟ್ ಟೈಮ್ ಅಂಟಿಕೊಂಡಿದೆ ಅಂತ ಅರ್ಥ ಆಯ್ತಲ್ಲ. ಫಸ್ಟ್ ಟೈಮ್ ಅಂಟಲ್ಲ ಅಂದರೆ ಮತ್ತೆ ನೀವೇ ಹೇಳಿದ್ದು ಅಜ್ಞಾನ ಅಂಟಿದೆ, ಅಂಟಿದ್ದಕ್ಕೆ ಜೀವ ಆದ ಅಂತ. ಒಂದು ವೇಳೆ ನಿಮ್ಮ ಮಾತು ಪ್ರಕಾರವೇ ವೇದ ಹೇಳಿದಂತೆ ನಿರಂಜನ ಅಂತ ಬ್ರಹ್ಮ ಅವನಿಗೆ ಎಂದೂ ಅಜ್ಞಾನ ಅಂಟಲ್ಲ ಅನ್ನೋದೇ ಆದರೆ ಮೊದಲು ಅಂಟಬಾರದಲ್ಲ. ಹೌದು, ಅಂಟಲ್ಲ. ಮತ್ತೆ ಈ ಜೀವ ಅಂಬುದು ಹೇಗೆ ಬಂದ? ಅದು ಅಜ್ಞಾನ ಅಂಬೋದು ಇದೆ ಅಂತಲ್ಲ, ಇಲ್ಲ ಅಂತನೂ ಅಲ್ಲ, ಅದು ಹೇಳಲಿಕ್ಕಾಗಲ್ಲ. ಸರಿ, ನಿಮ್ಮ ಅಜ್ಞಾನ ಇರಲಿ ಇಲ್ಲದೆ ಹೋಗಲಿ, ಇದ್ದು ಇಲ್ಲದೆ ಏನೇ ಇರಲಿ, ಅದು ಪಕ್ಕಕ್ಕಿಡೋಣ. ಈ ಬ್ರಹ್ಮ ಇದ್ದಾನಲ್ವಾ, ಆ ಬ್ರಹ್ಮನಿಗೆ ಅಂಟು ಅನ್ನೋದು ಇದೆಯೋ ಇಲ್ಲವೋ, ಯಾವಾಗೂ ಇಲ್ಲವೇ ಇಲ್ಲವೋ, ಒಮ್ಮೆ ಇದ್ದು ನಂತರ ಈ ಬರುತ್ತೋ? ಇಲ್ಲ, ಯಾವಾಗ ಇಲ್ಲವೇ ಇಲ್ಲ. ಮತ್ತೆ ಯಾವಾಗೂ ಇಲ್ಲವೇ ಇಲ್ಲ ಅಂತ ಯಾಕೆ ವೇದವೇ ಹೇಳ್ತಾ ಇದೆ? ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಬ್ರಹ್ಮ ಪೂರ್ಣ ಅಂದ್ರೇನು? ಇವನಿಗೆ ಯಾವ ಅಜ್ಞಾನದ ಅಂಟುಗಳು ಇಲ್ಲ. ಡೋಂಟ್ ವರಿ, ನೀವು ಬ್ರಹ್ಮ ಆದಮೇಲೆ ನಿಮ್ಗೆ ಮತ್ತೆ ಅಜ್ಞಾನ ಅಂಟು ಬರಲ್ಲ ಅಂತ ಹೇಳ್ತೀರಲ್ಲ, ಈ ಅಜ್ಞಾನದ ಅಂಟು ಬಾರದೇ ಇರುವುದು ಪೂರ್ಣತ್ವ. ಆ ಬ್ರಹ್ಮ ಪೂರ್ಣತ್ವ ನಂತರ ಸಂಪಾದಿಸಿದ್ದೋ ಮೊದಲೇ ಇತ್ತು? ಮೊದಲೇ ಇತ್ತು, ಮೊದಲೇ ಪೂರ್ಣ. ಅಂದರೆ ಮೊದಲೇ ಅವನಿಗೆ ಅಜ್ಞಾನದ ಅಂಟು ಬರಬಾರದಲ್ವಾ? ಹೇಗೆ ಬಂತು? ಉತ್ತರ ಇಲ್ಲ, ಉತ್ತರ ಇಲ್ಲ. ಹೌದಲ್ವಾ? ಹಾಗಾದರೆ ಬ್ರಹ್ಮ ಪೂರ್ಣ, ಅವನಿಗೆ ಮೊದಲೂ ಅಂಟು ಇಲ್ಲ, ನಂತರವೂ ಅಂಟು ಇಲ್ಲ. ಅವನಿಂದ ಏನು ಬರುತ್ತೋ ಅದು ಪೂರ್ಣ, ಎಲ್ಲವೂ ಪೂರ್ಣ ಅಂತ ವೇದ ಹೇಳ್ತಾ ಇದೆ. ಅದನ್ನೇ ಆಚಾರ್ಯಂದರು, ಭಗವಂತ ಅವನು ಯಾವಾಗಲೂ ಅಂಟಿಲ್ಲ, ಅಲ್ಲಿಂದ ಏನು ಬಂದರೂ ಅವನು ಭಗವಂತನೇ, ಅಂಟಿಲ್ಲ. ಮತ್ತು ಜೀವ, ಆದ್ದರಿಂದಲೇ ಹೇಳಿದ್ದು, ಜೀವ ಬ್ರಹ್ಮನ ಒಂದು ರೂಪ ಅಲ್ಲ, ಅದು ಬೇರೆಯವರು ಹೇಳಿದ್ದು. ಬ್ರಹ್ಮನ ರೂಪ ಅಂತಾದಾಗ ಆ ಬ್ರಹ್ಮನಿಗೆ ಅಂಟಿಲ್ಲದೆ ಹೋಗೋದೇನು, ಈ ಬ್ರಹ್ಮನಿಗೆ ಅಂಟು ಬರೋದೇನು? ಬ್ರಹ್ಮ ಅಂತಾದರೆ ಅಂಟೇ ಇಲ್ಲ ಅಂತಾದರೆ, ಜೀವನನ್ನು ಬ್ರಹ್ಮ ಅಂತ ಕರೆಯೋದಾದರೆ ಸುತ್ತು ಅಜ್ಞಾನದ ಅಂಟು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಬ್ರಹ್ಮನ ಭಾಗವೇ ಜೀವ ಅಂತಾದರೆ ಬ್ರಹ್ಮನ ಲಕ್ಷಣವೇ ಜೀವನದಲ್ಲಿ ಬರಬೇಕು. ಬ್ರಹ್ಮನ ಲಕ್ಷಣ ಏನು? ಅಂಟಿಲ್ಲದೆ ಇರೋದು. ಜೀವನ ಲಕ್ಷಣವೂ ಅಂಟಿಲ್ಲದೆ ಇರಬೇಕಲ್ಲ, ಹಾಗಾದ್ರೆ ಅಜ್ಞಾನದ ಅಂಟು ಹೇಗೆ ಬರುತ್ತೆ? ಆದ್ದರಿಂದ ನೀವು ಹೇಳುವಂಥ ಮತ ಸರಿಯಲ್ಲ. ಬ್ರಹ್ಮ ಆಗ್ಲೂ ಅಂಟಿಲ್ಲ, ಈಗಲೂ ಅಂಟಿಲ್ಲ. ನೀವು ಮೊದಲು ಅಂಟು ಕೊಟ್ಟು ಜೀವ ಅಂತ ತಯಾರು ಮಾಡಿ, ನಂತರ ಈ ಅಂಟು ಕಳ್ಕೊಂಡ ಮೇಲೆ, ಯಾವುದೋ ಅಜ್ಞಾನದ ಅಂಟು ಕಳ್ಕೊಂಡ ಮೇಲೆ ಈಗ ಮತ್ತೂ ಹೋಗಿ ದೇವರಲ್ಲಿ ಬ್ರಹ್ಮನಲ್ಲಿ ಸೇರಿದರೆ ಆಗ ಅಂಟು ಬರಲ್ಲ ಅಂತ ಹೇಳ್ತೀರಲ್ಲ. ಬ್ರಹ್ಮನಿಗೆ ಒಮ್ಮೆ ಅಂಟು ಇದೆ ಅಂತ ಹೇಳೋದು, ಇನ್ನೊಮ್ಮೆ ಅಂಟೇ ಬರಲ್ಲ ಅಂತ ಹೇಳೋದು ಏನಿದು? ಇದು ಆಚಾರ್ಯರ ಸೂತ್ರ ಪ್ರಸ್ಥಾನ ಅಂದರೆ ಯಾವುದು? ದಶ ಪ್ರಕರಣಗಳು, ವಿಶೇಷವಾದ ಪ್ರಮಾಣ ಲಕ್ಷಣ, ನಂತರ ವಿಶೇಷವಾಗಿರತಕ್ಕಂಥ ಅನುವ್ಯಾಖ್ಯಾನ, ಸೂತ್ರ ಭಾಷ್ಯ, ಇವೆಲ್ಲದರ ಅರ್ಥ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ, ನ್ಯಾಯಸುಧ, ಇದೆಲ್ಲದರ ಅರ್ಥ ಇಲ್ಲಿ ಕೂತಿದೆ. ಜಸ್ಟ್ ಈ ಮತ ಏನಿದೆಯಲ್ಲ, ಇದರ ವಿಶ್ಲೇಷಣೆ, ಹೌ ಇಟ್ ಈಸ್ ಕರೆಕ್ಟ್ ಎಂಬುದನ್ನು ತಲೆಗೆ ತೂರುವಂತೆ ಹೇಳಿದ್ದೇ ಇದು. ಇದು ಹೇಳಲಿಕ್ಕೆ ಹೊರಟು ನೋಡಿ, ಇಷ್ಟು ವಿಶ್ಲೇಷಣೆ ಮಾಡಿದರಲ್ವಾ ಮಧ್ವಾಚಾರ್ಯರು. ಇವರನ್ನು ಅನುಸರಿಸುವವರು ಎಷ್ಟು ಜನ ಗೊತ್ತಾ? 3%, 3%. ಅನುಸರಿಸದೆ ಈ ಮತವನ್ನು, ಇನ್ನ ಮಿಕ್ಕ ಮತಗಳನ್ನು ಅನುಸರಿಸುವವರು ಎಷ್ಟು ಗೊತ್ತಾ? 97% ಇದ್ದಾರೆ. ಆ ಮತಗಳ ಪ್ರಭಾವ ಎಷ್ಟು ಅಂದರೆ, ನಮ್ಮ ತಲೆಯ ಮೇಲೆ ಮಂಕು ಮರೆಮಾಚಿದಂತೆ ಆಗಿಬಿಡುತ್ತೆ. ಇದು ಸರಿ ಅಂತ ಹೋಗ್ಬಿಡುತ್ತೆ. ಒಬ್ಬಾಕೆ ಹೆಂಗಸು ಅಲ್ಲೆಲ್ಲೋ ಸನ್ಯಾಸ ತಗೊಂಡು ಬಂದಿದ್ದಾಳೆ ಪಾಪ ಆಕೆ. ಆಕೆ ನಮ್ಮ ಸ್ವಾಮಿಗಳ ಜೊತೆಗೆ ಪಾಠ ಆಗ್ತಾ ಇದೆ ನಮಗೆ, ಅಲ್ಲೇ ಬಂದು ವಾದ ಮಾಡುತ್ತಾಳೆ ಸ್ವಾಮಿಗಳ ಜೊತೆಗೆ, ನಮ್ಮದು ಸರಿ ಅಂತ. ಸ್ವಾಮಿಗಳು ಇದೇ ಕ್ರಮದಲ್ಲಿ ಬಿಡಿಸಿ ಬಿಡಿಸಿ ಹೇಳಿ, ಹೇಗಮ್ಮ ಸರಿ ಸರಿ ಅಂತ ನಂಗೆ ಹೇಳು, ನಾನೇ ಒಪ್ಪಿಕೊಳ್ಳುತ್ತೇನೆ, ನಾನೇ ಅಲ್ಲಿ ಹೋಗಿ ನಿಮ್ಮ ಮತವನ್ನು ಸ್ವೀಕಾರ ಮಾಡಿಬಿಡ್ತೇನೆ ಅಂತ ಹೇಳಿದರೆ ಆಕೆ ಬಾಯಿಂದ ಏನು ಬಂತು ಗೊತ್ತಾ? ನಮ್ಮ ಮತ ಸರಿ, ನನಗೆ ಹೇಳಲಿಕ್ಕೆ ಬರ್ತಾ ಇಲ್ಲ, ನಮ್ಮ ಗುರುಗಳಿಗೆ ಗೊತ್ತು. ಒಟ್ಟಾರೆ ನಿಮ್ಮ ಜೊತೆಗೆ ನಾನು ವಾದ ಮಾಡಲಿಕ್ಕಾಗಿಲ್ಲಲ್ವಾ, ಅದು ನನ್ನ ದೌರ್ಬಲ್ಯ, ನಮ್ಮ ಮತ ಯಾವಾಗೂ ಗ್ರೇಟೆ. ಇಷ್ಟು ಒಳಗೆ ದೀಕ್ಷಾ ಬಂದಿರುತ್ತವರಿಗೆ. ಇದು ಯಾರು ನಮ್ಮಂಥವ್ರು ಕೂತಿರ್ತೀವಲ್ಲ, ತಲೆ ಕೆಟ್ಟಿದ್ರೆ ಅದು ತೆಗೀಲಿಕ್ಕೆ ಇಷ್ಟಿಷ್ಟು ದೊಡ್ಡ ಪುಸ್ತಕ ಬರೆದ್ರು. ಯಾರು? ಆಚಾರ್ಯರು ಬರೆದ್ರು, ಟೀಕಾರಾಯರು ಬರೆದ್ರು, ವ್ಯಾಸರಾಯರು ಬರೆದ್ರು, ರಘುತ್ತಮರು ಬರೆದ್ರು, ರಾಯರು ಬರೆದ್ರು, ಎಲ್ಲ ಸೇರಿ ಇಷ್ಟು ರಾಶಿ ಪುಸ್ತಕ. ಎಷ್ಟು ದುರಂತ ನೋಡಿ ನಮ್ಮದು. ಅದ್ಭುತವಾಗಿರತಕ್ಕಂಥ ವಿಷಯಗಳ ಗ್ರಂಥ ರಾಶಿ ಕೂತಿದೆ. ಆ ರಾಶಿ ಯಾರಿಗೆ? ಮಾಧ್ವರು ಅಂತ ಪಟ್ಟಿ ಇರುವ ಜನಕ್ಕೆ ತಲುಪಬೇಕಲ್ವಾ? ಅದರಲ್ಲಿ ಈ ಸೋಕಾಳು ಮಾಧ್ವರು ಎಂಬ ಪಟ್ಟಿ ಇರುವ ಜನಾಂಗ ಯಾರಿದ್ದಾರಲ್ವ ನಾವೆಲ್ಲ, ಇದರಲ್ಲಿ ಈ ಗ್ರಂಥಗಳೆಲ್ಲ ತಲುಪುತ್ತಾ ಇರೋದು ಎಷ್ಟು ಜನಕ್ಕೆ ಗೊತ್ತಾ? ಓನ್ಲಿ 10%. ಓನ್ಲಿ 10% ಆಫ್ ದಿ ಪೀಪಲ್ can read these books because they know the Sanskrit. ಅವರಿಗೆ ಸಂಸ್ಕೃತ ಬರುತ್ತೆ, ಅವರು ಅಧ್ಯಯನ ಮಾಡ್ತಾ ಇದ್ದಾರೆ. ಮಿಕ್ಕ 90% ಸೋ ಕಾಲ್ಡ್ ನೀವೆಲ್ಲ ಇದ್ದೀರಲ್ವಾ, ನೀವೆಲ್ಲ ಮಾಧ್ವರೇ ಅಲ್ವಾ, ನಿಮಗೆ ನಿಮ್ಮ ಹಿರಿಯರ ಸ್ವತ್ತಾಗಿರತಕ್ಕಂಥ, ಯಾರು ನಿಮ್ಮ ಹಿರಿಯರೇ ಎಲ್ಲ ಆಚಾರ್ಯರ ಮೊದಲುಕೊಂಡು ಪ್ರತಿಯೊಬ್ಬ ಯತಿಗಳು ಬರೆದಂಥ ಗ್ರಂಥಗಳೆಲ್ಲ ನಿಮ್ಮ ಪ್ರಾಪರ್ಟಿ, ಕೊಟ್ಟೋಗಿದ್ದಾರೆ. ಅದು ಕೆಲವರಿಗೆ ಪ್ರಾಪರ್ಟಿ ಅಲ್ಲ, ನಿಮ್ದೆಲ್ಲ ಪ್ರಾಪರ್ಟಿ. ಬಟ್ ಯು ಆರ್ ಇನ್ ಎ ಕಂಡೀಷನ್, ಪಿಟಿಯಬಲ್ ಕಂಡೀಷನ್, ದಟ್ ಈವನ್ ಇಫ್ ಯು ಆರ್ ಹ್ಯಾವಿಂಗ್ ದಟ್ ಪ್ರಾಪರ್ಟಿ, ಯು ಆರ್ ಅನೇಬಲ್ ಟು ಯೂಸ್ ಇಟ್. ಅದರಲ್ಲಿ ಏನಿದೆ ಅಂತ ನೋಡಲಿಕ್ಕೂ ನಿಮ್ಗೆ ಆಗ್ತಾ ಇಲ್ಲ. ಎರಡು ಕಾರಣ ಏನು, ನಿಮ್ಮ ನಿಮ್ಮದೇ ಬದುಕು, ಆ ಬದುಕಿಗಾಗಿ ಊಟಕ್ಕಾಗಿ ಒದ್ದಾಟ, ಅದರಲ್ಲೇ ಆ ಹೆಂಡತಿ ಮಕ್ಕಳು ಆ ಸಂಸಾರ, ಅದಕ್ಕಾಗಿ ಸಂಪಾದನೆ, ಅದರಲ್ಲೇ 90 ವರ್ಷ ಬರೋವರೆಗೂ ಸತ್ತು ಕೊನೆಗೆ ಮುಡ್ತೀರಿ, ಹೌದಲ್ವ? ಕೊನೆಗೆ ಜ್ಞಾನೋದಯ ಆಗಿ ಈಗ ನಾವು ಬರ್ತೀವಿ ಅಂತ ಅವಾಗ ಏನೂ ಅರ್ಥ ಆಗಲ್ಲ, ಏನೂ ಅರ್ಥ ಆಗಲ್ಲ. ಸೊ ನಿಮ್ಮ ಕೈಯಲ್ಲೇ ಇರುವಂಥ ಗೋಲ್ಡನ್ ಬಿಸ್ಕೆಟ್, ಗೋಡೆಯಲ್ಲೇ ಕೂತಿದ್ದಾಗ ಆ ಮನೆ ತುಂಬ, ಗೋಡೆ ತುಂಬ ಗೋಲ್ಡನ್ ಬಿಸ್ಕೆಟ್ಸೇ, ಮನೆಯಲ್ಲಿದ್ದವರು ಮಾತ್ರ ಭಿಕ್ಷಾ ಬೇಡ್ತಿದ್ದಾರೆ. ಯಾಕೆ, ಆ ಗೋಡೆಯಲ್ಲಿದ್ದ ಬಿಸ್ಕೆಟ್ ತೆಗೆದು ಬಳಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಹೆಸರೇನು ಗೊತ್ತಾ, ಗೋಲ್ಡನ್ ಬಿಸ್ಕೆಟ್ ಹೌಸ್ ಅವರು ಅಂತ ಅವ್ರಿಗೆ ಹೆಸರು. ಮಾಡೋದೇನು ಕೆಲಸ, ಭಿಕ್ಷಾ ಬೇಡೋದು, ಹೌದ್ ತಾನೆ? ಹಾಗಾದರೆ ನೀವೆಲ್ಲ ಮಾಡಬೇಕಾಗಿದ್ದೇನು, ಫಸ್ಟ್ ಯು ಶುಡ್ ನೋ ಸಾನ್ಸ್ಕೃತ್, ಸಂಸ್ಕೃತ ಸುಲಭ, ಸುಲಭ ಕಲ್ತ್ಕೊಂಡ್ರೆ ಬರುತ್ತೆ, ಸಂಸ್ಕೃತ ಸುಲಭವಾಗಿ ಬರುತ್ತೆ. ವ್ಯಾಕರಣ, ತರ್ಕ, ಹೆಂಗಸರು ಕಲಿಬೋದು, ಗಂಡಸರು ಕಲಿಬೋದು, ಎಲ್ಲರೂ ಕಲಿಬೋದು. ಸಂಸ್ಕೃತದಲ್ಲಿ ಶಬ್ದ ಬಂದ ಕೂಡಲೇ ಹೆಂಗಸರು ಮುಟ್ಟಬಾರದು ಅಂತ ನಿಯಮ ಇಲ್ಲ. ತರ್ಕವೂ ಕಲಿಬಹುದು, ವ್ಯಾಕರಣ ಕಲಿಬಹುದು, ಸಾಹಿತ್ಯ ಕಲಿಬಹುದು, ಸಂಸ್ಕೃತದಲ್ಲಿ ಮಾತಾಡಬಹುದು. ಸಂಸ್ಕೃತ ನಮ್ಮ ಭಾಷೆಯನ್ನಾಗಿ ಮಾಡಿಕೊಂಡರೆ ಅವಾಗ ಈ ಗ್ರಂಥಗಳೆಲ್ಲ ಸುಲಭವಾಗಿ ಅರ್ಥ ಆಗುತ್ತೆ. ತರ್ಕ ಕಲ್ತ್ರ, ತರ್ಕ ಯಾರು, ನಮ್ಮ ಆಚಾರಲ್ಲ, ಯಾರು ಪಕ್ಕದವನ್ನ ಹುಟ್ಟಾಕಿದ್ದು, ಹೌದಲ್ವೋ? ಆ ತರ್ಕವನ್ನು ಕಲ್ತ್ಕೊಂಡ್ರೆ, ವ್ಯಾಕರಣ ಕಲ್ತ್ಕೊಂಡ್ರೆ, ಸಾಹಿತ್ಯ ಸಹಿತ ಕಲ್ತ್ಕೊಂಡ್ಬಿಟ್ರೆ ಪಕಡ ಬಂದಿ ಎಲ್ಲ ಬರುತ್ತಲ್ಲ. ಇವಾಗ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ, ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಸ್ಂಟ್ ಇಟ್? ನಿಮಗೆ ಅರ್ಥ ಆಗ್ತಾ ಇಲ್ವಾ ಕನ್ನಡ? ನಾನು ಹೇಳಿದ ವಿಷಯವೆಲ್ಲ ಅರ್ಥ ಆಗ್ತಾ ಇದೆ, ಬಿಕಾಸ್ ನಿಮಗೆ ಕನ್ನಡ ಆ ಟೂಲ್ ಗೊತ್ತು, ಭಾಷೆ ಗೊತ್ತು, ಕನ್ನಡ ವ್ಯಾಕರಣ ಗೊತ್ತು, ಹೌದಲ್ವೋ? ಎಷ್ಟು ಗೊತ್ತು ಕನ್ನಡ ವ್ಯಾಕರಣ? ಕನ್ನಡದ ವ್ಯಾಕರಣ ಪುಸ್ತಕ ಗೊತ್ತಿಲ್ಲ ನಿಮಗೆ, ನಾರ್ಮಲ್ ಲೂಸಿಡ್ ಲ್ಯಾಂಗ್ವೇಜ್ ಕನ್ನಡ ಗೊತ್ತು. ಸೊ ನಾನು ಏನು ಪ್ರವಚನ ಕನ್ನಡದಲ್ಲಿ ಮಾಡಿದ್ರು ಯು ಆರ್ ಏಬಲ್ ಟು ಗ್ರಾಸ್ಪ್ ಇಟ್, ಹೌದಲ್ಲ? ಸಂಸ್ಕೃತವೂ ಹಾಗೆ, ನೀವು ಕಲ್ತ್ಕೊಂಡ್ರೆ ಈ ಸಂಸ್ಕೃತದಲ್ಲಿ ಬಂದಿರತಕ್ಕಂಥ ಎಲ್ಲ ಗ್ರಂಥಗಳು ಹೇಳಿದಾಗ ಸರಸರನೆ ಅರ್ಥ ಆಗುತ್ತೆ, ನೀವು ಆನಂದ ಪಡಬಹುದಲ್ಲ. ನಿಮ್ಮ ಹಿರಿಯರು ಕೊಟ್ಟಂಥ ಅದ್ಭುತವಾಗಿರತಕ್ಕಂಥ ಈ ನಿಧಿ ನಿಮ್ಮ ಬಾಯಿಗೂ ಬರುತ್ತಲ್ಲ. 90% ಕೂತ್ಕೊಂಡಿದ್ದೀರಿ, 90% ನಿಮ್ಮ ಬಾಯಿಗೆ ಮಣ್ಣೇ ಆಗ್ತಾ ಇದೆ. ರಿಯಲ್ಲಿ ಪಿಟಿಯಬಲ್ ಕಂಡೀಷನ್. ನಿಮಗೆ ಯಾವಾಗ ಅನ್ನಿಸ್ತಾ ಇಲ್ವಾ, ಛೇ ನಾವು ಬದುಕೋದು ಯಾಕೆ, ನಮ್ಮದೇ ಸ್ವಸ್ತು ಅದು, ನಾವೇ ಓದಲಿಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ನಮ್ಮದೇ ತಪ್ಪು. ಬೇಸಿಕ್ ಲ್ಯಾಂಗ್ವೇಜ್, ಆ ಗ್ರಂಥಗಳಿಗೂ ನಮಗೂ ಕನೆಕ್ಷನ್ ಬರುವ ಲ್ಯಾಂಗ್ವೇಜ್ ಏನಿದೆ ಅದನ್ನೇ ಕಲ್ತಿಲ್ಲ. ಸೊ ಅದು ಹಾಗೇ ಕೂತ್ಕೊಂಡ್ಬಿಟ್ಟಿದೆ. ಯಾರಾದರೂ ಹೇಳಿದ್ರು ನಮಗೆ ದೊಡ್ಡ ಗ್ರೀಕ್ ಅಂಡ್ ಲ್ಯಾಟಿನ್ ಥರ ಕಾಣಿಸ್ತಾ ಇದೆ, ಹೆದರ್ಕೊಂಡು ಹೋಗುವಂತೆ ಕಾಣಿಸ್ತಾ ಇದೆ. ನೋಡಿ, ಇದೇ ಅದ್ವೈತ, ಇದೇ ಇದು ಕೃಷ್ಣ ಹೇಳಿದ್ದು, ಇದೆಲ್ಲ ನಾನು ಬಿಡಿಸಿ ಹೇಳಿದರೆ ಅರ್ಥ ಆಗ್ತಾ ಇಲ್ವಾ? ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಆಗ್ತಾ ಇದೆ. ಆ ಸಬ್ಜೆಕ್ಟ್ ಅರ್ಥ ಆಗಿ ಆನಂದ ಆಗ್ತಾ ಇಲ್ವಾ? ಆಗ್ತಾ ಇದೆ ಹೌದಲ್ವ, ನಿಮ್ಮ ಮೆಸೇಜಲ್ಲೇ ಗೊತ್ತಾಗ್ತಾ ಇದೆ. ಅಪ್ಪೋ ಇಷ್ಟು ಹೌದಾ ಗೊತ್ತು ಅಂತ. ಮತ್ತೆ ಇದೇ ವಿಷಯ ಜಯತೀರ್ಥರು ರಾಜರು ವ್ಯಾಸರಾಜರು ಹೇಳಿದಾಗ ಆ ಪಂಕ್ತಿ ಪಂಕ್ತಿ ನಿಮಗೆ ಅರ್ಥ ಆಗಿಬಿಟ್ರೆ, ವ್ಯಾಸರಾಜರು ಹೇಳಿದ ಪಂಕ್ತಿ ಹಾಗೇ ಅರ್ಥ ಆಗಿಬಿಟ್ರೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ, ಕುಪ್ಪಳಿಸ್ಲಿಕ್ಕಿಲ್ಲ, ಆನಂದ ಆಗ್ಬಿಡುತ್ತಲ್ಲ. ಮತ್ತೆ ಅಂಥ ಆನಂದಕ್ಕೆ ನೀವೆಲ್ಲ ದೂರ ಆಗಿದ್ದೀರಲ್ವಾ? ಹೌದಲ್ವಾ? ಹಾಂ, ನಾವು ಸಂಸ್ಕೃತ ಭಾಷೆ ಕಲಿಬೇಕು, ಜೊತೆಗೆ ಗ್ರಂಥಗಳ ಅಧ್ಯಯನ ಮಾಡಬೇಕು, ಏನಿದೆ ಎಂದು ತಿಳಿಯಬೇಕು. ಅಲ್ರಿ ಹೆಂಗಸರು ನಾವು, ಹಾ, ನಿಮಗೆ ನಿಯಮಗಳಿವೆ. ಏನು? ಆ ಗ್ರಂಥಗಳನ್ನು ಗ್ರಂಥ ಬಿಚ್ಚಿ ಓದಲಿಕ್ಕಿಲ್ಲ ಅಂತ ಆಚಾರ್ಯ ಹೇಳಿಬಿಡ್ತಾರೆ. ಆದರೆ ಪಕ್ಕದಲ್ಲಿ ಒಂದು ಅಮೆಂಡ್ಮೆಂಟ್ ಕೊಟ್ಟರು, ಏನಂತ, ಕೇಳ್ರಿ ಕೇಳ್ರಿ ಓದಬೇಡಿ. ಹಿಂದೆಲ್ಲ ಮನೆಗಳಲ್ಲೇ ಪಾಠ ಪ್ರವಚನ ಆಗ್ತಾ ಇತ್ತು, ಮನೆಗಳಲ್ಲೇ ಪಾಠ ಪ್ರವಚನ ಆಗ್ತಾ ಇತ್ತಲ್ಲ. ಆಗೋ ಕಾಲಕ್ಕೆ ಏನಾಗ್ತಿತ್ತು ಗೊತ್ತಾ? ಅಲ್ಲಿ ಹೆಣ್ಣು ಮಕ್ಕಳು ಇರ್ತಾ ಇದ್ರು, ಅವರು ಕೇವಲ ಅಡುಗೆ ಮಾಡ್ಕೊಂಡು ಇರ್ತಾ ಇದ್ರು. ಆದರೆ ಇವೆಲ್ಲ ಕೇಳಿ 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 ಎಷ್ಟು ಎಕ್ಸ್ಪರ್ಟ್ ಆಗಿರ್ತಾ ಇದ್ರು ಅಂದರೆ, ಈ ಹುಡುಗರು ಇವರ ಮನೆಯವರು ದೊಡ್ಡವರು ಹೇಳಿಕೊಟ್ಟ ಪಾಠವನ್ನು ಅವರು ಚಿಂತನೆ ಮಾಡ್ತಾ ಇದ್ದರೆ, ತಪ್ಪು ತಪ್ಪಾಗಿ ಹೇಳುತ್ತಾ ಇದ್ದರೆ, ತಪ್ಪು ತಪ್ಪಾಗಿ ಹೇಳ್ತಾ ಇದ್ದರೆ ಈ ಹೆಣ್ಣು ಮಕ್ಕಳು ಹೇಳ್ತಿದ್ರಂತೆ, ನೋಡಪ್ಪ ತಪ್ಪು ಹೇಳ್ತಾ ಇದ್ದೀಯ. ಎಲ್ಲಿ ತಪ್ಪು ಹೇಳಿದೆ? ಅದು ನಾನು ಹೇಳಬಾರ್ದು. ನೀನು ಏನು ತಪ್ಪು ಹೇಳಿದ್ದೀಯ ಅಂತ ಪಂಕ್ತಿ ನಾನು ಹೇಳಬಾರ್ದು, ತಪ್ಪು ಹೇಳಿದ್ದೀಯ ಹೌದಾ? ಅದು ನಾ ಗುರುಗಳು ಬರ್ತಾರೆ ಕೇಳು. ಅವ್ರು ಬಂದು ಹೇಳಿದಾಗ ಗುರುಗಳ ಹತ್ರ, ಗುರುಗಳೇ ನಾನೇನು ತಪ್ಪು ಹೇಳಿದ್ದಂತೆ ಇಲ್ಲಿ, ಅವ್ರು ಹೇಳ್ತಾರೆ ಏನು ಹೇಳಿದ್ದಿ? ಹೀಗೆ ಹೇಳಿದೆ. ಹೌದಲ್ವಾ, ತಪ್ಪು ನೋಡು. ಅಂದರೆ ಅವರಿಗೆ ಪುಸ್ತಕ ಹಿಡ್ಕೊಂಡು ಅಧ್ಯಯನ ಮಾಡದಿದ್ದರೂ ಕೇಳಿ 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 ಶಾಸ್ತ್ರ ಇಳೀತಾ ಇತ್ತು. ಅದಕ್ಕೊಂದು ದೃಷ್ಟಾಂತವಾಗಿ ತಾಮ್ರಪರ್ಣಿ ಮನೆತನದ ಒಬ್ಬ ಹೆಣ್ಣು ಮಗಳು, ವಯಸ್ಸಾಗಿದೆ, ಬೆಂಗಳೂರಲ್ಲೇ ಇದ್ದರು, ಇವಾಗ ಅವರು ಹೇಗಿದ್ದಾರೆ ಎಲ್ಲಿದ್ದಾರೆ ನಂಗೆ ಗೊತ್ತಿಲ್ಲ, ನಾನು ನೋಡಿದೆ ಅವರನ್ನು, ಅವರ ಕುರಿತು ಎಲ್ಲ ವಿಶೇಷವಾದ ತಾಮ್ರಪರ್ಣಿ ಮನೆತನದ ಶಿಷ್ಯವರ್ಗದವರು ಹೇಳಿದ್ದುಂಟು. ಏನಂತ, ಆಕೆ ಅಧ್ಯಯನ ಇಲ್ಲ, ಆದರೆ ಯಾರಾದರೂ ತಪ್ಪು ಹೇಳಿದರೆ ಅಂತ ಹೇಳುವಂಥ ಅಷ್ಟು ಅಧ್ಯಯನ ಆಕೆಗಿದೆ. ಪುಸ್ತಕ ಹಿಡಿಯದೇನೆ ಕೇಳಿ 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 ಅಷ್ಟು ಶಕ್ತಿ ಆಕೆಗೆ ಬಂದದೆ ಅಂತೆ. ಮತ್ತೆ ನೀವೇನು ದಡ್ರೇನ್ರಿ, ನೀವು ಟ್ರೈ ಮಾಡಿಲ್ಲಷ್ಟೇ ಹೌದಲ್ವ? ನೀವು ಇದೇ ಶಾಸ್ತ್ರ ಗ್ರಂಥಗಳನ್ನು ಓದ್ತಾ ಬಂದರೆ ಗುರಿ ಏನು? ವಿಷಯ ತಿಳಿಯಬೇಕು, ಅಷ್ಟಕ್ಕೆ ಸಾಲದು, ಅಪ್ಲಿಕೇಶನ್ ಮೋಡಿಗೆ ಬರಬೇಕು. ದಾಟ್ ಈಸ್ ದ ಪರ್ಪಸ್. ಅಲ್ಲಿ ಹೋದಲ್ವೋ? ಅದಕ್ಕಾಗಿ ಮತ್ತೆ ನಮಗಿಷ್ಟು ಕೊಟ್ಟ ಗ್ರಂಥ ಭಾಗವತವೇ ಹೌದಲ್ವೋ? ಎಸ್, ಸೋಕಾಳ್ನ ಮೆಸೇಜ್ ಕಳಿಸ್ತಾ ಇದ್ದೀರಿ ಹೌದಲ್ವೋ? ಆ, ನಾವು ಅಲ್ಲಿ ಸಂಸ್ಕೃತ ಭಾರತಿಯಲ್ಲಿ ಅಕ್ಷರಮ್ಮಲ್ಲಿ ಕಲ್ತ್ಕೊಂಡವು, ವಿದ್ಯಾಪೀಠದಲ್ಲಿ ಸಂಸ್ಕೃತ ಕಲ್ತು, ಫೈನ್. ದೆನ್ ಮುಂದೆ ಆ ಗ್ರಂಥಗಳಲ್ಲಿ ಏನಿದೆ ಅಂತ ಮುಂದೆ ನೋಡ್ಲಿಕ್ಕೆ ಹೋದ್ರ, ಅವೆಲ್ಲವನ್ನ ನೋಡ್ಲಿಕ್ಕೆ ಹೋದ್ರ, ಸಂಸ್ಕೃತದಲ್ಲಿರುವಂಥದ್ದು ದಿನಾಗೂ ಪ್ರಾಕ್ಟೀಸ್ ಮಾಡ್ತಾ ಅದರಲ್ಲಿ ಎಕ್ಸ್ಪರ್ಟೈಸ್ ಬಂತ? ಇಲ್ಲಲ್ಲ, ಅಲ್ಲಿಗಲ್ಲಿಗೆ ನಿಂತು ಹೋಯಿತು ಹೌದಲ್ವೋ? ಇದು ನಮ್ಮ ದುರಂತ. ನಮ್ಮ ಕೈಯಲ್ಲಿರುವ ನಿಧಿ ನಮ್ಮ ಬಾಯಿಗೆ ಬಾರದೇ ಹೋಗ್ತಾ ಇದೆ. ನಾನು ಯಾರ ನಿಂದ ಮಾಡ್ತಾ ಇಲ್ಲ, ನಿಂದೆ ಮಾಡ್ತಾ ಇಲ್ಲ, ಇದು ನಮಗೆ ಬೇಕಲ್ವಾ? ನೀವು ಯಾರು ಪ್ರಪಂಚದಲ್ಲಿ ಯಾರ ಹತ್ರ ಆದರೂ ಅಧ್ಯಯನ ಮಾಡಿ, ಯಾರ ಹತ್ರ ಆದರೂ ಅಧ್ಯಯನ ಮಾಡಿ, ಆದರೆ ನಿಮ್ಮದೇ ಒಂದು ಸಂಪತ್ತಿದೆ, ಅದನ್ನು ಕಳ್ಕೋಬೇಡಿ. ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಆ ಹೋಗೋದ್ರೊಳಗೆ ಸ್ವಲ್ಪ ತಿಳ್ಕೊಂಡಾದರೂ ಹೋದರೆ ಎಷ್ಟು ಚೆನ್ನಾಗಿರುತ್ತಲ್ವ? ಆ ಕೆಲಸ ಮಾಡಬಾರ್ದೆ? ಮಾಡೋಣ ಹೌದಲ್ವ? ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನು ಸ್ವಲ್ಪ ಹೊತ್ತಿಗೆ ರುಕ್ಮಿಣೇಶ ವಿಜಯ.